ಇಷ್ಟಶಾಮಿತಿ ಮೇಮತಿ ಹೀ, ನಾನ ಯಜ್ಞದಿಂದ ನನಗೆ ಎಷ್ಟು ಸಂತೋಷವಾಗುತ್ತೋ ಆ ಸಂತೋಷ ಏನು ಮಾಡಿದರೂ ಆಗೋದಿಲ್ಲ. ಇಷ್ಟೆಲ್ಲ ಜನ ಗೊತ್ತಿಲ್ಲ, ಅದರಿಂದಾಗೇನೆ ಇವತ್ತು ಪಾಠ ಪ್ರವಚನ ಒಂದು ಕಡಿಮೆ ಮಾಡಿ ಉಳಿದೆಲ್ಲ ಜಾಸ್ತಿ ಮಾಡಿಬಿಟ್ರೆ ಶಾಲಾ ಕಾಲೇಜಿನಲ್ಲಿ ಕ್ಲಾಸಸ್ ನಡೆಯೋದಿಲ್ಲ, ಬರೀ ಗೇಮ್ಸು ಸ್ಪೋರ್ಟ್ಸು ಟಿ ವಿ ಹಾಕಿದರೆ ಪಾಠ ಕಾಲೇಜ್ ಅಂತ ಕರೀತಾರೆ, ಅದನ್ನ ಸಾಧ್ಯ ಇಲ್ಲ. ಕ್ಲಾಸಸ್ ನಡೀಲೇಬೇಕು, ಆಗ ಮಾತ್ರ ಸ್ಕೂಲೋ ಕಾಲೇಜು ಆಗೋದು. ಅದೇ ರೀತಿಯಲ್ಲಿ ಕೇಳದೆ ಬಯಕೆ ಇಷ್ಟ ಇಲ್ಲದವರಿಗೆ ಏನು ಮಾಡಿದ್ರೆ ಹೇಳಬಾರ್ದು, ಇಷ್ಟ ಇದ್ದವರಿಗೆ ಏನು ಮಾಡಿ ಹೇಳದೆ ಇರಬಾರದು. ಇದು ಒತ್ತು ಕೊಟ್ಟು ಅದಕ್ಕೆ ಹರಿದಾಸ ಸಾಹಿತ್ಯ ಅಷ್ಟು ಕಳಕಳಿದ ಮನೆ ಮನೆಗೆ ಹೋದ್ರಂತ ಹರಿದಾಸರು. ಮನೆ ಮನೆಗೆ ಹೋಗಿಬಿಟ್ಟು ಬದುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು. ಡಂಗುರವ ಸಾರಿರಯ್ಯ ಡಿಂಗರಿಗರ್ ಎಲ್ಲರೂ ಈ ಮಾತುಗಳು ಬಹಳ ಮುಖ್ಯವಾದ ಮಾತುಗಳಿವೆ. ಅದಕ್ಕೆ ವೇದವ್ಯಾಸ ಋತರಾಷ್ಟ್ರ ಯಾತಕ್ಕೆ ಹೇಳ್ತಾ ಇದ್ದಾರೆ, ಕೆಲವು ಅರ್ಹತೆ ಅವನಿಗಿದೆ ಅದಕ್ಕೆ ಅವನಿಗೆ ಹೇಳುತ್ತಾ ಇದ್ದಾರೆ. ಆದರೆ ಇವನಿಗೆ ಅರ್ಹತೆ ಇಲ್ಲ, ನಾನು ಹೇಳೋದಿಲ್ಲ, ಅದಕ್ಕೆ ನೀನು ಹೇಳ್ಕೊ, ನಾನು ಹೇಳೋದಿಲ್ಲ. ಅವನಿಗೆ ಹೇಳೋದು ನೀನು ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನೀನು ಅವನು ಬದುಕಬೇಕು ಅಂತ ಮನಸ್ಸಲ್ಲಿ ಇದೆಯಲ್ಲ ಅದಕ್ಕೆ, ಅವ್ರ ಬದುಕಲಿ ಮನಸ್ಸಲ್ಲಿ ಇರೋದ್ರಿಂದ ಹೇಳ್ತೇವೆ ಅಷ್ಟೇ ಹೊರತು ಬೇಕಾಗಿರಲಿಲ್ಲ ಅಂತ ಹೇಳಿದ ತಕ್ಷಣ ಧೃತರಾಷ್ಟ್ರ ಹೇಳ್ತಾನೆ, ಆಗಲಿ ಆದರೆ ನನಗೆ ನೀವು ಹೇಳಿದಾಗ ಹೇಳಕ್ಕೆ ಕೆಲಿ ಬರುತ್ತೆ ಅಂತ ಕೇಳ್ತಾನೆ. ಜಾಣತನ ಮರೆದ ಧೃತರಾಷ್ಟ್ರ, ನೀವು ಹೇಳಿದಾಗ ಹೇಳಕ್ಕೆ ನನಗೆ ಬರೋದಿಲ್ಲ, ಆದ್ದರಿಂದ ನೀ ಹೇಗಾದರೂ ಹೇಳಬೇಕು ಅಂದರೆ ನಾನು ಹೇಳೋದಿಲ್ಲ, ನಾನು ತೀರ್ಮಾನ ಹೇಳಿ ಆಗಿದೆ, ಆದರೂ ನೀನು ಇಷ್ಟು ಕೇಳ್ತಿ ಆದ್ದರಿಂದ ನಾನು ಹೇಳೋದಿಲ್ಲ. ಮೈತ್ರೇಯ ಆಯಾಸ್ಯತಿ, ನಾನೊಬ್ಬ ಶಿಷ್ಯ ಇದ್ದಾನೆ ಕಳಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ವೇದವ್ಯಾಸ ದೇವರು ಸಾಕ್ಷಾತ್ ಹೇಳೋದು ಬೇರೆ, ಇಂಡೈರೆಕ್ಟ್ಲಿ ಹೇಳೋದು ಬೇರೆ. ಇಂಡೈರೆಕ್ಟ್ ಹೇಳಿದ ತಕ್ಷಣ ಒಂದು ಸ್ಟೆಪ್ ಡೌನ್ ಆಯ್ತಾಗಲೇ, ಒಂದು ಸ್ಟೆಪ್ ಡೌನ್ ಆದಾಗ ಲೆಕ್ಕ. ಯಾವಾಗಲೂ ಬಿಸಿ ನೋಡಿ ಒಂದು ಪಾತ್ರೆ ಇನ್ನೊಂದು ಪಾತ್ರೆಗೆ ಹಾಕಿ ಅಲ್ಲ ಬಿಸಿ ಇರೋದಿಲ್ಲ, ಆಗಲೇ ಹಾಗೆ ಡೌನ್ ಆಗ್ತಾ ಬರುತ್ತೆ. ಅದು ಜಸ್ಟ್ ಚೇಂಜ್ ಮಾಡಿಬಿಟ್ರೆ ಸಾಕು. ಅದು ಷಟ್ಕರಣೋ ಭಿದ್ಯತೆ ಮಂತ್ರ ಅಂತ ಇನ್ನೊಂದು ಮಾತಿದೆ. ಆರು ಕಿವಿಗೆ ಮಂತ್ರ ಬಿತ್ತು ಅಂದರೆ ಕತೆ ಶಕ್ತಿ ಹೋಯಿತು ಅಂತ ಅರ್ಥ. ಆರು ಕಿವಿ ಬೀಳಬಾರ್ದು, ಮೂರು ಜನ ಕೇಳಬಾರ್ದು ಅಂತ ಅರ್ಥ. ಒಬ್ಬರಿಗೆ ಎರಡು ಕಿವಿ ಎತ್ತಂತ ಗೊತ್ತಲ್ಲ, ಆರು ಕಿವಿ ಬೀಳಬಾರ್ದ್ರೆ ಎರಡು ಕಿವಿ ಹೇಳೋನ್ ಕಿವಿ ಕೇಳೋನ್ ಕಿವಿ ಸಾಕು. ಥರ್ಡ್ ಪಾರ್ಟಿ ಕೇಳಿದ ಅಂದರೆ ಕತೆ ಹೋಯ್ತಾರೆ. ಅದು ನಾನು ಹೇಳೋದಿಲ್ಲ, ನನ್ನ ಶಿಷ್ಯನ ಕಡೆ ಹೇಳಿಸ್ತೇನೆ. ಮೈತ್ರೇಯ ಬರ್ತಾನೆ, ಆದರೆ ಒಂದು ಕರಾರು ಅಂತ ಹೇಳ್ತಾನೆ. ಮೈತ್ರೇಯ ಬರ್ತಾನೆ ಹೇಳ್ತಾನೆ, ನಾನು ಹೇಳೋದೇ ಎಲ್ಲ ಮುಗಿದೋಯ್ತು. ಆದರೆ ಮೈತ್ರೇಯ ಬಂದು ಹೇಳಿದಾಗ ನಿನ್ನ ಮಗ ಸರಿಯಾಗಿ ಕೇಳಿದ ಸರಿ, ಅಕಸ್ಮಾತ್ ಏನೋ ಎಡವಟ್ತನ ಮಾಡಿದ ಹುಚ್ಚುಚ್ಚು ಮಾಡಿದ ಅಂದರೆ ನಾನು ಹೋದ ಸುಮ್ಮನೆ ಹೋಗೋದಿಲ್ಲ ಅಂತ ಶಪ್ಸತಿ ಅಂತ ಹೇಳ್ತಾನೆ. ಶಾಪನೇ ಕೊಡ್ತಾನೆ ಹುಷಾರು ಅಂತ ಹೇಳಿದರೆ. ನೋಡಿದರೆ ದೊಡ್ಡವರಲ್ಲಿ ಸಂಯಮ ಇರ್ತದೆ, ಸಣ್ಣವರಲ್ಲಿ ಸಂಯಮ ಇರೋದಿಲ್ಲ. ಆದ್ದರಿಂದ ನಾನು ತಡ್ಕೊತೇನೆ, ನನ್ನ ಶಿಷ್ಯ ತಡ್ಕೊಳ್ಳೋದಿಲ್ಲ. ಯಾತಕ್ಕೆ ಗೊತ್ತೇನೋ, ನನ್ನ ಮೇಲೆ ಭಕ್ತಿ ಇದೆ ಆತನಿಗೆ, ನನ್ನ ಮೇಲೆ ಭಕ್ತಿ ಇದೆ, ನಾನು ತಡ್ಕೊಂಡ್ಬಿಡ್ತೇನೆ. ಆದರೆ ಶಿಷ್ಯ ಗುರು ತನ್ನ ಅವಮಾನ ತಡ್ಕೊತಾನೆ, ಶಿಷ್ಯ ಗುರು ಅವಮಾನ ತಡ್ಕೊಳ್ಳೋದಿಲ್ಲ. ನನ್ನ ಅವಮಾನ ಬೇಕಾದ್ರೆ ತಡ್ಕೊಳ್ತೇನೆ, ಗುರುಗಳ ಅವಮಾನ ಹೇಗೆ ತಡ್ಕೊತ ಗಲಾಟೆ ಮಾಡ್ತಾನೆ, ಶಾಪ ಕೊಡ್ತಾನೆ ಸರಿ ಅಂತ ಕೇಳ್ತಾನೆ. ಋತಾಷ್ಟ್ರ ಏನೋ ಒಂಥರ ಆಸೆ, ಏನೋ ಒಂಚೂರು ಆಸೆ. ಹುಡುಗ ಪರೀಕ್ಷೆಯಿಂದ ಮನೆ ಬರೋವರೆಗೂ ತಂದೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ಪಾಪ ಓದಿದ್ದೆ ಬಂತೋ ಏನೋ, ಚೀಟಿ ಅಕಸ್ಮಾತ್ ಉಪಯೋಗಕ್ಕೆ ಬಂತೋ ಏನೋ ಅಂತ ಏನೋ ಕನಸು ಕಾಣುತ್ತಿರ್ತಾನೆ ಆ ಥರ. ಆ ದೃಷ್ಟಿಯಿಂದ ಆಯಿತು, ಮೈತ್ರಿಯ ಬಂದು ಹೇಳೋದಾರೆ ಹೇಳಿ, ಅವನು ಬದುಕೋದಾರ ಬದುಕಲಿ ಅಂತ ಬಿಟ್ಟು ಹಾಗೆ ಆಗಲಿ ಅಂತ ಹೇಳಿದ ತಕ್ಷಣ ವೇದವ್ಯಾಸರು ಹೊರಟ್ರಂತೆ. ಎಂಥ ಶಕ್ತಿ ವೇದವ್ಯಾಸರ ಶಕ್ತಿ ಅಂತ ಕೇಳಿದರೆ, ಸ್ವಲ್ಪ ಮೈತ್ರಿಯರು ಬಂದು ಆಯ್ತಾಗಲಿ ಅಂತ ಮೈತ್ರಿಯರು ಬರ್ತಾರೆ ಹೇಳ್ತಾರೆ. ಸತ್ಯ ಸಂಕಲ್ಪ ಅಂತ ಹೇಳೋದಕ್ಕೆ ವಿಶೇಷ ಇದು. ನಾನು ಹೇಳಿದೆ ಶಿಷ್ಯ ಕೇಳಲಿಲ್ಲ, ಔಟ್ ಆಫ್ ಸ್ಟೇಷನ್ ಏನು ಮಾಡಬೇಕಾಗಿತ್ತು. ನಾನು ವೇದವ್ಯಾಸ ಸರ್ವತಂತ್ರ ಸ್ವತಂತ್ರರು, ಹೇಳಿದ ತಕ್ಷಣ ಮಾತಿನ ನಡೆದೇ ಬಿಟ್ಟರವರು. ಆದ್ದರಿಂದ ದೇವರು ಎಂದೂ ಕೈ ಬಿಡೋದಿಲ್ಲ. ಅವರಿಗೆ ತಾವು ಹೇಳಲಿಲ್ಲ, ಮೈತ್ರಿಯರನ್ನು ಕಳಿಸಿ ಹೇಳಿಕೊಡಿಸ್ತಾ ಇದ್ದಾರೆ ಉದ್ಧಾರವಾಗಲಿ ಅಂತ. ಇವತ್ತು ಕಲಿಯುಗದಲ್ಲಿ ಅವರು ಹೇಳಕ್ಕೆ ಬರಲಿಲ್ಲ, ಮಧ್ವಾಚಾರ್ಯರು ಕಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಬಿಟ್ಟರೆ ಅಲ್ಲಿ ಎಲ್ಲಿಯ ಮೈತ್ರೇಯ ಎಲ್ಲಿ ಆಚಾರ್ಯರು. ಸಾಕ್ಷಾತ್ ವಾಯುದೇವರನ್ನ ಪರಮಾತ್ಮ ಕಳಿಸಿಕೊಡ್ತಾನೆ. ಆದೇಶ ವಂದನೆ ಮಾಡ್ತಾರಲ್ಲ, ನೀವು ವಾಯುದೇವರೇ ನೀವು ಹೋಗಬೇಕು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೀರಾನನೋ ಭುವನ ಜೀವನ ಮಾಬ ಭಾಷೆ ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾ ದೈವೀ ಪ್ರಜಾ ವಿಶರಣಾ ಕರುಣಾಪದಂನ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂತ ಹೇಳಿದ ಹಾಗೆ ಕಳಿಸಿಕೊಟ್ರಂತೆ. ಮೈತ್ರೇಯ ಬಂದೇ ಬಿಟ್ರಂತೆ. ಯಥಾ ಪ್ರಕಾರ ಅಂತೂ ಬಂದು ಏನೋ ಸಂಭ್ರಮ ಪಾಪ ಧೃತರಾಷ್ಟ್ರನಿಗೆ. ಮಕ್ಕಳೆಲ್ಲ ಕರೀತಾನೆ, ವೇದವ್ಯಾಸರ ಶಿಷ್ಯರು ಬಂದಿದ್ದಾರೆ, ಮೈತ್ರೇಯರು ಬಂದಿದ್ದಾರೆ, ದುರ್ಯೋಧನ ಎಲ್ಲ ಬನ್ನಿ ಅಂತ ಕರೆದನಂತೆ. ಎಲ್ಲ ಗುಂಪು ಗುಂಪೇ ಬರುತ್ತೆ. ಅದು ಬಂತು ಬರೀ ಸ್ಟೂಡೆಂಟ್ ಸ್ಟ್ರೆಂತ್ ತೊಗೊಂಡ್ಬಿಟ್ರೆ ಒಳ್ಳೆ ಸ್ಟ್ರೆಂತು, 100 ಜನ ಅವರೇ ಇದ್ದಾರೆ. ಪಾಪ ಮನೆಯಲ್ಲೇ ಕಾಲೇಜ್ ನಡೆಸಬಹುದು ಅವನು. ಪಾಪ ಎಲ್ಲ ಏನು ಏನು ಮಾಡಬೇಕಾಗಿಲ್ಲ. ಪ್ಲಸ್ ಅಳಿಯ ಒಬ್ಬ ಗಂಟುಬಿದ್ದ ಜಯದ್ರಥ ಮಗಳಿದ್ದಾಳೆ, ಶಕುನಿ ಅಂತೂ ಇದ್ದೇ ಇದ್ದಾನೆ, ಕರ್ಣ ಬೇರೆ ಸೇರ್ಕೊಂಡಿದ್ದಾನೆ. ಎಲ್ಲರ ಬಂದು ಕುತ್ಕೊಳ್ತಾರೆ, ಮೈತ್ರಿಯರು ಹೇಳೋದಕ್ಕೆ ಶುರು ಮಾಡ್ತಾರೆ. ದುರ್ಯೋಧನ ಭಾರಿ ತಪ್ಪಾಡ್ತಾ ಇದ್ದಿ, ನಾನು ಪಾಂಡವರ ಪರ ಹೇಳೋದಕ್ಕೆ ಬಂದಿಲ್ಲ, ನಾನು ಧರ್ಮದ ಪರ ಮಾತಾಡಕ್ಕೆ ಬಂದಿದ್ದೇನೆ. ಅದು ಪಕ್ಷಪಾತದ ಪ್ರಶ್ನೆ ಇಲ್ಲ, ಇದರೊಳಗೆ ನ್ಯಾಯನೀತಿಯ ಪ್ರಶ್ನೆ ಉಂಟು. ಪಾಂಡವರದ್ದೇ ರಾಜ್ಯ, ಅವರದ್ದೇ ಸಾಹಸ, ಅವರೇ ಬೆಳೆಸಿದ್ದು. ಒಂದು ಚೂರು ಕೂಡ ಪಾಂಡವರನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ನೀನು ಮಾಡಿದ್ದೆಲ್ಲ ಅನ್ಯಾಯ, ಅವ್ರು ಮಾಡಿದ್ದೆಲ್ಲ ನ್ಯಾಯ ಅಂತ ಅನ್ಯಾಯವನ್ನು ಸಹಿಸಿಕೊಂಡಿದ್ದಾರಲ್ಲ ಪಾಂಡವರು, ಅದು ಎಷ್ಟು ಮೆಚ್ಚಿದರೂ ಸಾಲದು ಅಂತ ಹೇಳಿದ್ದ. ಯಾವಾಗಲೂ ಅನ್ಯಾಯಕ್ಕೊಳಗಾದವನು ಕೋರ್ಟ್ ಹೋಗಬೇಕಾಗಿರುತ್ತೆ, ಹೋಗೋದಿಲ್ಲ ಅಂತ ತಿಳ್ಕೊಂಬಿಡಿ. ಎರಡು ಕ್ಷಮೆ ಒಂದು ಈ ಪಾಪ, ನ್ಯಾಯ ತನ್ನ ಕಡೆ ಇದ್ರೂ ಕೂಡ ಅದು ಇನ್ಸಿಸ್ಟ್ ಮಾಡ್ತಾ ಇಲ್ಲ, ಪ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅದು ಕರುಣೆ ಇನ್ನೊಂದು ಮುಖ. ಅದು ಒಂದು ಅವ್ರು ಈಗಲೇ ಯುದ್ಧ ಮಾಡಬಹುದಾಯಿತು, ಬೇಕಾದರೆ ನಿನ್ನ ಮಾತು ಕೇಳೋದಿಲ್ಲ ಅಂತ ಹೇಳ್ಬೋದಾಗಿತ್ತು, ಆ ಕರಾರು ಅನೂರ್ಜಿತ ಅಂತ ಹೇಳ್ಬೋದಾಗಿತ್ತು, ದೂತಕ್ಕೆ ಬೆಲೆ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಅವರೇನು ಹೇಳದೇನೆ ತಮ್ಮ ಮಾತು ಪಾಲನೆ ಮಾಡ್ತಾರೆ ಅಂದರೆ ಪರಮ ನ್ಯಾಯ ಸಮ್ಮತವಾದ ಜೀವನ ಅವರದ್ದು. ನೀನು ಮಾತ್ರ ಪ್ರತಿಯೊಂದು ಹಂತದಲ್ಲೂ ತಪ್ಪನ್ನೇ ಮಾಡಿಬಿಟ್ಟು ಸ್ವಲ್ಪವೂ ಮೊರಕ ಇಲ್ದೇನೆ ಕೊರಗಿಲ್ದೇನೆ ಇವರು ಸರಿಯಲ್ಲ, ಪಾಂಡವರನ್ನು ಕರೆಸು, ಅವರಿಗೆ ರಾಜ್ಯವನ್ನು ಕೊಡು ಅಂತ ನೇರವಾಗಿ ಉಪದೇಶವನ್ನು ಮಾಡ್ತಾರೆ. ಪಾಪ ಮೈತ್ರೇಯರು ವೇದವ್ಯಾಸರ ಉಪದೇಶರು ಅದೇ, ಮೈತ್ರೇಯರು ಉಪದೇಶರು ಅದೇ. ಅದಕ್ಕೆ ನಮ್ಮಲ್ಲೂ ಹಾಗೆ ಎಲ್ಲ ಜ್ಞಾನಿಗಳು ಆಡಿದ ಮಾತು ಅದು ಒಂದೇ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಡಂದರ. ಜ್ಞಾನಿಗಳ ಮಾತು ಅಂದರೆ ಅದರಲ್ಲಿ ಭಿನ್ನಾಭಿಪ್ರಾಯ ಇರೋದೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ತಪ್ಪರ್ಥ ಮಾಡಿಕೊಂಡ್ರೆ ನಮ್ಮ ತಪ್ಪೇ ಹೊರತು ಅವರಲ್ಲಿ ತಪ್ಪು ಇರೋದೇ ಇಲ್ಲ. ಇದು ನಿಜವಾದ ಅರ್ಥ. ಒಂದು ವಿಷಯ ಬಂದಿರುತ್ತೆ, ಡೇಟ್ ರಿಟೈರ್ ಮಾಡ್ತಾರೆ, ಎಕ್ಸಾಮ್ ಡೇಟ್ ಸರ್ ಅಂತೇಳಿ, ಯಾವ ಕಾಲೇಜಿಗೆ ಫೋನ್ ಮಾಡಿದ್ರು ಸೇಮ್ ಆನ್ಸರ್ ಕೊಡ್ತಾರೆ. ಯಾಕೆ ಇರೋದೇ ಹಾಗೆ, ಯೂನಿವರ್ಸಿಟಿ ಹೇಳಿದ ಮೇಲೆ ಬೇರೆ ಉತ್ತರ ಕೊಡಲು ಬರೋದಿಲ್ಲ ಅವರಿಗೆ. ಯಾವುದೇ ಕ್ಲರ್ಕಿನ ಕೇಳಿದ್ರೆ ಅದನ್ನೇ ಹೇಳ್ತಾನೆ, ಸೂಪರಿಂಟ್ ಕೇಳಿದ್ರೆ ಅದನ್ನೇ ಹೇಳ್ತಾನೆ, ಪ್ರಿನ್ಸಿಪಾಲ್ ಕೇಳಿದ್ರೆ ಅದನ್ನೇ ಹೇಳ್ತಾನೆ, ಯಾವ ಆಫೀಸರ್ ಎಲ್ಲೇ ಕೇಳಿದ್ರು ಅದನ್ನೇ ಹೇಳ್ತಾನೆ. ಕಾರಣ ಅದು ಸತ್ಯ ಹೇಳಬೇಕಾದ್ರೆ ಬೇರೆ ದಾರಿನೇ ಇಲ್ಲ ಅದಕ್ಕೆ. ಸೊ ವೇದವ್ಯಾಸರ ಮಾತು ಅಂದರೆ ಭಗವಂತನ ಶಾಸನ, ಅದು ಭಗವದ್ಭಕ್ತರೆಲ್ಲ ಅದಕ್ಕಿಂತ ಬೇರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಅದೇ ಮಾತನ್ನೇ ಅವರು ಹೇಳಿದ್ರು. ಆದರೆ ದುರ್ಯೋಧನ ಎಷ್ಟು ಮೂರ್ಖ ಅಂದರೆ ಅವನು ಕೂಡಬೇಕಾದ್ರೆ ಬೇರೆ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡಂತೆ, ಎಷ್ಟು ಸೊಕ್ಕು ನೋಡಿ ಅವನು, ಅವ್ರ ಕಡೆ ಮುಖ ಮಾಡ್ಕೊಂಡು ಕೂತಿಲ್ಲ, ಬೇರೆ ಕಡೆ ತಿರುಗುತ್ತಾರೆ. ಅದಕ್ಕೆ ವೇದವ್ಯಾಸ ಹೇಳಿದ್ದು ಅವನಿಗೆ ಕೇಳ ಅಪೇಕ್ಷೆನೇ ಇಲ್ಲ, ಅವನು ಯಾರು ಹೇಳುತ್ತಾರೆ ಹೇಳೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ಕಿವಿ ಇದ್ರೆ ಸಾಲದು, ಅದಕ್ಕೆ ಅಪೇಕ್ಷೆ ಬೇಕು. ಆದರೆ ದುರ್ಯೋಧನಿಗೆ ಇರಲಿಲ್ಲ, ಆದ್ದರಿಂದ ಬೇರೆ ಕಡೆ ತಿರ್ಕೊಂಡಂತೆ. ಆದರೂ ಹೇಳ್ತಾರೆ ದುರ್ಯೋಧನ ಈ ಕಡೆ ತಿರುಗು, ಸರಿಯಾಗಿ ಅರ್ಥ ಮಾಡ್ಕೋ, ನಾನು ಹೇಳ್ತಿರೋದು ನಿನ್ನ ಇದು ಉದ್ಧಾರದ ಮಾತೆ ಹೊರತು ಬೇರೆ ಅಲ್ಲ, ತಪ್ಪನ್ನು ಬೇಗ ತಿದ್ದುಕೊಂಡು ಬಿಡು ಅಂತ ಹೇಳಿದರೆ ಅವನು ಆ ಕಡೆ ತಿರುಗಿದವನು ಅಪಹಾಸ್ಯ ಮಾಡಿ ನಕ್ಕನಂತ, ಅವ್ರ ಕಡೆ ಅಪಹಾಸ್ಯ ಮಾಡಿ ನಗ್ತಾನೆ. ಅಷ್ಟೂ ಸಾಲದವನ್ನ ಹಾಗೆ ತೊಡೆ ತಟ್ಟಿಕೊಂಡಂತೆ, ಜೋರ ತೊಡೆ ತೊಟ್ಟದು. ಅಸ್ಫಾಲಯಾಮಾಸ ನಿಜೋರು ಮುಗ್ರಂ ಅಂತ ಹೇಳುತ್ತಾನೆ. ತನ್ನ ತೊಡೆ ಜೋರ ತಟ್ಟಿಕೊಂಡು ತೊಡೆ ತಟ್ಟಿಕೊಂಡೇ ಅಭ್ಯಾಸ ಆಗಿತ್ತು ಅವರಿಗೆ, ಎಲ್ಲಿ ಮಾಡ್ಕೊ ಅಲ್ಲಿಗೆ ಇಟ್ಟುಬಿಡುತ್ತೆ. ಕೊನೆಗೆ ಮೈತ್ರಿಯರು ನೋಡ್ತಾರೆ, ಕೇಳಬೇಕು ಅವರನ್ನ, ವೇದವ್ಯಾಸ ಹೇಳಿದ್ರಲ್ಲ, ಬೆಂಕಿ ಸಿಟ್ಟು ಬಂತವರಿಗೆ. ಪಾಂಡವರ ಹಿರಿಮೆಯನ್ನು ನಾನು ಸತ್ಯವಾಗಿ ಹೇಳುತ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಪರಮ ಪಾಪಿಷ್ಟ, ನಿನಗೆ ಅಪೇಕ್ಷೆ ಇಲ್ಲ, ಹೇಳಿದ್ರೆ ಕೇಳೋ ಬುದ್ಧಿ ಇಲ್ಲ, ಅವಮಾನ ಮರೆಬಾರ್ತೀಯಾ. ಹೇಳ್ತಾರೆ ತವೋರು ಭೇದಾಯ ಭವೇತ್ಸು ಯುದ್ಧಂ ಅಂತ ಶಾಪ ಕೊಟ್ಬಿಟ್ರು. ತವೋರು ಭೇದಾಯ ಭವೇತ್ಸು ಯುದ್ಧಂ, ದೊಡ್ಡ ಯುದ್ಧ ನಡೆಯುತ್ತೆ, ನೀನು ತೊಡೆ ಮುಡಿಯುತ್ತೆ, ಭೀಮಸೇನ ಒಡೆದಾಕ್ತಾರೆ ಅಂತ ಶಾಪ ಹೇಳೇ ಬಿಟ್ರು. ಭೀಮಸೇನ ಮಾತು ಹೇಳಿ ಆಗಿತ್ತು, ಈಗಾಗಲೇ ಮೈತ್ರಿಯರೇ ಶಾಪ ಬೇರೆ ಗಂಟು ಬಿತ್ತದೆ. ಅದೆಲ್ಲ ಸ್ಟ್ರೆಂತ್ ಆಗ್ತಾ ಹೋಗ್ತದೆ, ಪಾಂಡವರ ಕಡೆಯಿಂದ ಗಟ್ಟಿ ಆಗ್ತಾ ಹೋಗ್ತಾ ಇದೆ, ಇವನ್ ದೌರ್ಬಲ್ಯ ಜಾಸ್ತಿ ಆಗ್ತಾ ಇದೆ. ಇಷ್ಟಾದ್ರೂ ಬುದ್ಧಿ ಬರಬಾರ್ದು ಅವನಿಗೀಗ, ಎಷ್ಟು ತಪ್ಪು ತಪ್ಪು ಕಂಡು ಕಂಡು ತಪ್ಪು ಮಾಡ್ತಾನೆ ಅಂತ ಕೇಳಿದರೆ, ಯಾವಾಗಲೂ ಅಷ್ಟೇನೆ, ಮೊದಲೇ ತಪ್ಪಿಗಿಂತ ಎರಡನೇ ತಪ್ಪಿ ಶಿಕ್ಷೆ ಜಾಸ್ತಿ ಆಗುತ್ತೆ, ರಿಪೀಟ್ ಮಾಡ್ತಾ ಹೋದಂತೆ ಶಿಕ್ಷೆಯ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡ ದುರ್ಯೋಧನ ಭಾರಿ ದೊಡ್ಡ ತಪ್ಪು ಮಾಡಿದ, ಉಗ್ರ ಶಾಪ ಕೊಟ್ಟೇ ಬಿಟ್ರು, ನಿನ್ನ ತಡೆ ಮುರಿಲಿಕ್ಕೆ ಯುದ್ಧವಾಗುತ್ತೆ, ನೀನು ಬದುಕಲಾರೆ ಅಂತ ಹೇಳಿ ಇದ್ದೇ ನಿಂತು ಬಿಟ್ರಂತೆ. ಆಗ ಯಥಾಪ ಋತರಾಷ್ಟ್ರ ಕೇಳಬೇಕಾ, ನೋಡಿ ಮಕ್ಕಳ ಮೈಲಿ ಮೋಹ ಎಷ್ಟಿರುತ್ತೆ ಅಂತ ಕೇಳಿದರೆ, ನೋಡ್ತಿರ್ತೇವಲ್ಲ ಆ ಗೂಂಡಾನು ಕೂಡ ತಾಯಿ ತಂದೆ ಪಾಪ ಕ್ಷಮಿಸಿ ಸಾರ್ ಅಂತ ಕೇಳ್ತಿರ್ತಾರೆ, ಅವನೋ ಉಚ್ಚ, ಇವ್ರು ನೋಡಿದ್ರೆ ಕಣ್ಣವ್ರ ಕಾಲು ಹಿಡಿತಿರ್ತಾರೆ ಪಾಪ. ಇದ್ರ ಕಣ್ಣಾರೆ ಕಾಣೋ ಸೀನ್ಗಳಿವೆಲ್ಲ ಕೂಡ ಯಥಾ ಪ್ರಕಾರ ಬೈತೇರು ಗಂಟು ಬಿಡ್ತಾನೆ, ದಯವಿಟ್ಟು ಕ್ಷಮಿಸಿ, ಶಾಪ ವಾಪಸ್ ತಗೊಳ್ಳಿ, ಏನೋ ಮಾಡಬೇಕು ಏನೋ ಮಾಡ್ಕೊಂಡಾಗಾಯ್ತು, ಈಗ ಅದು ಶಾಪ ತಗೊಳ್ಳಿ, ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ. ಆಗೊಂದು ಮಾತು ಹೇಳ್ತಾರೆ ದುರ್ಯೋಧನ, ಪಾಂಡವರು ವನವಾಸರು ಕಷ್ಟಪಡ್ತಾ ಇದ್ದಾರೆ, ಅವ್ರ ಕೈಲಾಗದೇ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀಯಾ, ಪಾಂಡವರ ಸಾಹಸ ಗೊತ್ತಾ ನಿನಗೆ ಅಂತ ಕೇಳಿದ್ರಂತೆ. ಏನು ಅಂತ ಕೇಳ್ತಾರ, ಕಿರಿಮೀರ ಗೊತ್ತಲ್ಲ, ಇನ್ನು ಭಾರಿ ಬೇಕಾದವನು ಭೀಮಸೇನ ಹೊಡೆತಕ್ಕೆ ಹೋಗಿಬಿಟ್ಟ ಅಂತ ಹೇಳ್ತಾರೆ. ಇವನ್ನೆಲ್ಲ ನಂಬ್ಕೊಂಡಿದ್ದ ದುರ್ಯೋಧನ, ಪಾಂಡವ ವನವಾಸಕ್ಕೆ ಅಂತ ಹೋದರೆ ಅವರು ಬಂದ ಮೇಲೆ ಕೊಲ್ತಾರೆ, ಅವ್ರು ಬರದೇ ಬರೋ ಸಂಭವ ಇಲ್ಲ, ಆ ದೊಡ್ಡ ದೊಡ್ಡ ರಾಕ್ಷಸರುಗಳಿದ್ದಾರೆ, ಯಾರು ತಿಂದು ಮುಗಿಸ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದವನು, ಕಿರಿಮೀರ ಭಾರಿ ದೊಡ್ಡ ಇದ್ದಿದ್ದವನು ಅವನು. ಆದರೆ ಇವ್ರು ಹೇಳ್ತಾರೆ ಅವನು ಸತ್ತೋಗಿಬಿಟ್ಟ ಅಂತ ಹೇಳಿದರೆ, ಅದು ಭೀಮಸೇನ ಹೊಡೆದು ಕೊಂದಾಯಿತು, ಅದು ಲೀಲಾಜಾಲ ಕೊಂದಾಯಿತು ಅಂತ ಹೇಳಿದ ತಕ್ಷಣ ಆಗ ನಡುಗ್ತಾನೆ ದುರ್ಯೋಧನ, ಒಂದು ಆಗ ಶಾಕ್ ಆಗುತ್ತ ಅಂದ್ರೆ ಅವನು ಎಲ್ಲ ಎಕ್ಸ್ಪೆಕ್ಟ್ ಮೀರಿ ಹೋಯ್ತಾ, ನಿರೀಕ್ಷೆ ಎಲ್ಲ ತಲೆ ಕೆಳಗೆ ಆಗ್ತಾ ಇತ್ತು. ಅಂದರೆ ಕಿರಿಮೀರರ ವಧೆ ನಡೆದ ಮೇಲೆ ಬಂದ ಪ್ರಸಂಗ ಇತ್ತು, ಅಲ್ಲಿ ಸುದ್ದಿ ತಂದಿದ್ದವರು ಅವರು, ದುರ್ಯೋಧನ ಗೊತ್ತಿರಲಿಲ್ಲ, ಆ ವಿಚಾರ ಗೊತ್ತಿರಲಿಲ್ಲ, ವಿಷಯ ಕೇಳಿದ ತಕ್ಷಣ ಗಾಬರಿ ಆಯ್ತಂತವನಿಗೆ. ಕಿರಿಮೀರಂ ದುರ್ಮತೀನಾಂ ಪ್ರಥಮಂ ಅಂತ ಹಿಂದೆ ಹೇಳಿದೆ, ದುಷ್ಟರಲ್ಲಿ ಭಾರಿ ದುಷ್ಟ ಅವನು. ಅಂಥವನು ಭೀಮಸೇನಿಂದ ಹೋಗೋಗ್ತಿರ್ಲಿಕ್ಕೇನೆ ಅವನು ಭೀಮಸೇನಿಗೆ ಬಲಿಯಾದ ಮೇಲೆ ಇನ್ನು ತನ್ನ ಪಕ್ಷ ಸೋಲ್ತಾ ಇದೆ ಎನ್ನ ಎಚ್ಚರ ಬಂತವನಿಗೆ. ಆದರೂ ಕೂಡ ಸೊಕ್ಕಿನಿಂದ ಒಳಗೆ ಸಂಕಟ, ಮೇಲೆ ದುರಹಂಕಾರ ನಿಂತಂತೆ ಧೃತರಾಷ್ಟ್ರ ಕೇಳ್ತಾನೆ, ಸ್ವಾಮಿ ಭೀಮಸೇನೆ ಹೇಗೆ ಕೊದ್ದಿದ್ದು ಕಿರ್ಮೀರನನ್ನ, ಹೇಗೆ ನಡೀತು ಯುದ್ಧ ಸ್ವಲ್ಪ ಹೇಳ್ತೀರಾ ಅಂತ ಕೇಳಿದ್ರೆ ಹೇಳ್ತಾರೆ, ನನಗೆ ಮೂಡೇ ಇಲ್ಲ ಅಂತ ಹೇಳ್ತೀನಿ, ತರಿದ್ದರೆ ನಿನ್ನ ಮಗನ ಮುಂದೆ ಹೇಳೋದು ಮನಸ್ಸು ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇದರ ಕೇಳೋರು ಮುಂದೆ ಹೇಳಬೇಕು, ಇವ್ರ ಮುಂದೆ ಕೇಳಿ ಏನು ಪ್ರಯೋಜನ? ನಿನ್ನ ಮಗ ನತೇ ಶುಶ್ರೂಷತೆ ಸುತಃ, ನಿನ್ನ ಮಗನಿಗೆ ಏನೂ ಕೇಳೋದು ಬೇಕಾಗಿಲ್ಲ, ವ್ಯಾಸರ ಮಾತ್ರ ರಿಪೀಟ್ ಮಾಡ್ತಾನೆ. ಅಂಥವ್ನು ಹೇಳಿದ್ದು ನಂದೇ ತಪ್ಪು, ಗುರುಗಳು ಹೇಳಿದ್ದಾರೆ ಅಂತ ಹೇಳಿದ್ದೆ ಹೊರತು ಹೇಳ್ತಿರಲಿಲ್ಲ. ಈ ಕತೆ ಹೇಳೋಕೆ ನನಗೆ ಇಷ್ಟ ಇಲ್ಲ ಅಂತ ಕೇಳಿದರೆ ಅವ್ರು ಇಲ್ಲ ಇಲ್ಲ ದಯವಿಟ್ಟು ತಾವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾನಂತೆ. ತಕ್ಷಣ ಅವ್ರು ಹೇಳ್ತಾರೆ, ನಾನು ಹೇಳೋದಿಲ್ಲ, ವಿದುರನ ಕೇಳು, ಗೊತ್ತಿದೆ ವಿದುರನಿಗೆ ಅಂತ ಹೇಳ್ತಾನೆ. ವಿದುರ ಹೋಗಿ ಬಂದಿದ್ದಲ್ಲ, ಸ್ವಲ್ಪ ಇತ್ತು ಕೇಳ್ಕೊಂಬಂದಿದ್ದಲ್ಲ, ಆಗಲೇನೆ ವಿದುರನಿಗೆಲ್ಲ ವಿಷಯ ಗೊತ್ತಿದೆ, ವಿದುರನ ಬಾಯಿಂದ ಕೇಳ್ಕೊಳ್ಳಿ ನಾನು ಹೇಳೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅದು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹಾಕಿದ್ರು, ಈಗಾಗಲೇ ಒಂದು ಸ್ಟೆಪ್ ಇನ್ನು ದೂರ ಹೋಗ್ತಾ ಬರ್ತಾ ಇದೆ ಆಗಲೇ. ಆದರೆ ವಾಯುದೇವರ ಮಹಿಮೆನ ಬೇರೆಯವರಿಂದ ಕೇಳೋದಕ್ಕೂ ಅವರು ತಿಳಿದವರಿಂದ ಕೇಳೋದು ಭಾರಿ ವ್ಯತ್ಯಾಸವು, ಒಂದೊಂದೇ ಸ್ಟೆಪ್ ಕಡಿಮೆ ಆಗ್ತಾ ಇದೆ. ಇದರನ್ನ ಕೇಳು, ಹೊರಟೇ ಬಿಟ್ಟರು, ಹೋಗ್ತಾನೆ, ಅವರ ಕಾಲಿಗೆ ಬಿಡ್ತಾನೆ, ದಯವಿಟ್ಟು ಶಾಪ ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ ತುಂಬ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ವಾಪಸ್ ತಗೊಳ್ಳೋದಿಲ್ಲ ಶಾಪ, ಆದರೆ ಯೋಚನೆ ಮಾಡಬೇಡ, ನಾನು ಹೇಳಿದ್ದೇನೆ ಪಾಂಡವರಿಗೆ ಈಗಲೂ ರಾಜ್ಯ ಕೊಟ್ಟರೆ ಶಾಪ ವಾಪಸ್ ಹೋದಾಗ ಲೆಕ್ಕ ಅಂತ ಹೇಳಿಬಿಡ್ತಾರೆ. ಕೆನೆ ಕೊಟ್ಟಿರ್ತಾರೆ, ನೋಟಿಸ್ ಕಳಿಸಿರ್ತಾರೆ, ಇಫ್ ಆಲ್ರೆಡಿ ಪೇ ಟ್ರೀಟ್ ಅದು ಕ್ಯಾನ್ಸಲ್ಡ್, ಇಗ್ನೋರ್ ದಿಸ್ ನೋಟಿಸ್ ಅಂದ್ಬಿಡ್ತಾರೆ. ಎಷ್ಟೋ ಸರ್ ಏನೋ ಜ್ವರ ಬರೆದಿರ್ತಾರೆ, ಕೊನೆಗೆ ಒಂದು ಹಾಕಿರ್ತಾರೆ, ನೀವು ಏನೋ ಈ ರೀತಿ ಮಾಡಿದವರು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ. ಆಗಲೇ ಮುಗಿದಾಗಿ ಕೊಟ್ಟಾಗಿದ್ದರೆ ಜಸ್ಟ್ ಪ್ಲೀಸ್ ಇಗ್ನೋರ್ ಇಟ್ ಅಂತ ಹೇಳ್ತಾರೆ. ಶಾಪ ಬಿಟ್ಟುಬಿಡಿ, ಯೋಚನೆ ಇಲ್ಲ, ಪಾಂಡವರ ರಾಜ್ಯ ಕೊಡದೆ ಹೋದ್ರೆ ಈಗೆಲ್ಲ ಆಗುತ್ತಷ್ಟೇ, ನನ್ನ ವೈಯಕ್ತಿಕ ನನ್ನ ಅವಮಾನ ಸಹಿಸ್ಕೊತೇನೆ ನಾನು. ಅದಕ್ಕೆ ಅವನು ರಾಜ್ಯ ಕೊಟ್ಟ, ಸರಿಯಾಗಿ ನಡ್ಕೊಂಡ ಅಂದರೆ ನನ್ನ ಶಾಪ ನಡೆಯೋದಿಲ್ಲ, ಯೋಚನೆ ಮಾಡಬೇಡ, ಇಲ್ಲದೆ ಹೋದರೆ ಹಾಗೇ ಆಗುತ್ತೆ ಅಂತೇಳಿ ಹೊರಟೇ ಬಿಟ್ರಂತಲ್ಲಿ. ಇದು ಬಂದ ಜ್ಞಾನಿಗಳನ್ನು ಸರಿಯಾಗಿ ಟ್ರೀಟ್ ಮಾಡದೆ ಹೋಗಿದ್ರೆ ಅನಾಹುತ, ಅತಿಥಿ ದೇವೋಭವ ಅಂತ ಹೊತ್ತಿನಲ್ಲಿ ಇವರಿಗೋಸ್ಕರ ಬಂದವರನ್ನ ಏನಂತ ಯೋಚನೆ ಮಾಡಬೇಕು ಹೇಳಿ? ಇವರಿಗೋಸ್ಕರ ಬಂದವರನ್ನ ಒಪ್ಪೋದಿಲ್ಲ ಅಂತ ಹೇಳಿಬೇಕ, ಆರ್ಗ್ಯೂ ಮಾಡಲಿ, ಒಪ್ಪೋದಿಲ್ಲ ಅಂತ ಹೇಳಿ, ಕಾರಣ ಕೊಡಲಿ. ಒಂದು ಮಾತೇ ಇಲ್ಲ, ಯಾಕಡೆಯೋ ನೋಡೋದು, ಏನೇ ಮಾಡೋದು, ಚುಚ್ಚ ಕೂಗೋದು, ಧರ್ಮನ ಇದು ಒಂದು. ಎಷ್ಟು ತಪ್ಪಿದೆ ಯೋಚನೆ ಮಾಡಬೇಕು ಅಂದರೆ, ಒಪ್ಪೋದನ್ನ ಒಪ್ಪದೇ ಇರೋದನ್ನ ಒಪ್ಪೋದಿಲ್ಲ ಅಂತ ಹೇಳೋದು ತಪ್ಪಲ್ಲ, ಅದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಪಡೋದು ತಪ್ಪಲ್ಲ, ಹಿಡಿದು ಹಠ ಹಿಡಿದು ಕೂತ್ಕೊಂಡ್ರೆ ಭಾರಿ ತಪ್ಪಾಗುತ್ತೆ. ಇದು ನಿಜವಾದ ತಪ್ಪು ಮನುಷ್ಯ ಮಾಡೋದಲ್ಲಿ. ಎಲ್ಲರಿಗೂ ಮೊದಲೇನು ವಿಷಯ ಯಾರಿಗೂ ಗೊತ್ತಿರೋದಿಲ್ಲ, ಕೇಳ್ತಾ ಹೋದಂತೆ ಗೊತ್ತಾಗುತ್ತೆ. ಕೇಳ್ತಾ ಗೊತ್ತಾದ್ಮೇಲೂ ಕೂಡ ತನ್ನ ಅಜ್ಞಾನವನ್ನು ಮುಚ್ಚಿಟ್ಕೊಳ್ಳೋಕೆ ಹೊರಟು ಬಿಟ್ಟು ತಲೆಹರಟೆ ಮಾಡಿದ ಅಂದರೆ ಇಂಥ ಆಘಾತಕ್ಕೊಳಗಾಗೋದು ಅನಿವಾರ್ಯ. ಆ ಮೈತ್ರೇಯರು ಹೊರಟು ಹೋಯ್ತು. ಸಾಮಾನ್ಯರಲ್ಲ ಮೈತ್ರೇಯರು, ಸರಿಯಾಗಿ ಕೇಳಿದ್ರೆ ಅವರು ಭಾಗವತರೇ ಹೇಳ್ತಾ ಇದ್ರು. ವಿದುರನಿಗೆ ಭಾಗವತ ಹೇಳಿದವರು ಮೈತ್ರೇಯರೇನೆ. ಭಾಗವತ ತ್ರಿಜಸ್ಕಂದಿಲಿ ಬರ್ತಾ ಇದೆ, ಹರಿದ್ವಾರದೊಳಗೆ ವಿದುರನನ್ನು ಕೂಡಿಸಿಕೊಂಡು ಮೈತ್ರೇಯ ಇಡೀ ಭಾಗವತವನ್ನು ಪ್ರವಚನ ಮಾಡ್ತಾರೆ. ಅಂಥವರು ಮನೆಗೆ ಬಂದ ಕಾಲಕ್ಕೆ ಭಾಗವತ ಕೇಳೋದು ಬಿಟ್ಟುಬಿಟ್ಟು ಬಾಯಿ ಬಂದ ಬಯಸ್ಕೊಂಡು ಪ್ರಾಣ ಕಳ್ಕೊಳ್ಳೋ ನಿಂದ ಅನ್ಕೊಂಡಲ್ಲ, ಎಷ್ಟು ಪಾಪಿಷ್ಟ ಅವನು. ಇದು ನಿಜವಾದ ಅರ್ಥದಲ್ಲಿ ದುರ್ಯೋಧನ ಮಾಡಿದ ದೊಡ್ಡ ಅವಿವೇಕ ಇದು. ಅವನು ಅವಕಾಶ ಬಂದ ಕಾಲಕ್ಕೂ ಉಪಯೋಗ ಮಾಡಿಕೊಳ್ಳದೆ ಹೋದರೆ ಇನ್ನು ಉಪಯೋಗ ಮಾಡಿಕೊಳ್ಳೋದು ಯಾವಾಗ? ಅವಕಾಶ ದೇವರು ಕೊಡ, ದಿವಸ ಸೂರ್ಯ ಹುಡ್ತಾರೆ, ದಿವಸ ಸೂರ್ಯ ಮುಳುಗ್ತಾನೆ. ಹುಟ್ಟೋದೊಂದು ಅವಕಾಶ, ಮುಳುಗೋದೊಂದು ಅವಕಾಶ, ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ, ಎಷ್ಟು ಒಳ್ಳೆ ಅವಕಾಶಗಳಿದೆ. ಇನ್ನು ಬೆಳಿಗ್ಗೆ ಎದ್ದಿರೋದಿಲ್ಲ, ಸಾಯಂಕಾಲ ಮನೆ ಬಂದಿರೋದಿಲ್ಲ, ಬೆಳಿಗ್ಗೆ ನಿದ್ದೆ ಹೊಡಿತಿರ್ತಾರೆ, ಬೆಳಿಗ್ಗೆ ಇಲ್ಲ ಕಬ್ಬಲು ಕೂತಿರ್ತಾನೆ, ಸಂಧ್ಯಾ ಒಂದು ಎಂದು ಮಾಡ್ತಾನೆ ಮಧ್ಯೆ. ಎಷ್ಟು ಪರ್ವಕಾಲ ಗೊತ್ತೇನದು ಒಂದು. ನಿಜವಾಗಲೂ ಕೂಡ ಇದ್ದಲ್ಲೇ ಪುಣ್ಯ ಕಟ್ಟಿಕೊಳ್ಳತಕ್ಕಂಥ ದೊಡ್ಡ ಅವಕಾಶ, ಅದನ್ನು ಕಳ್ಕೊಳ್ತಾರೆ ಮನುಷ್ಯ. ದುರ್ಯೋಧನಂತ ಜನಗಳಷ್ಟೇ ಅವರೆಲ್ಲ ಕೂಡ ಭಾರಿ ಮೈತ್ರಿಯರ ಆ ಕಡೆ ಹೋಗ್ತಿರ್ಲಿಕ್ಕೇ ದುರ್ಯೋಧನಾದಿಗಳು ಮತ್ತೆ ಸಂಕಟ ಪಡ್ತಾ ಇದ್ದಾರೆ. ತುಂಬ ವಿಶೇಷವಾದಂತಹ ದುಃಖ ಬಂತು, ಎಚ್ಚರ ಮಾತ್ರ ಬರ್ತಾ ಇಲ್ಲ ಅವರಿಗೆ. ಇನ್ನೂ ಕೂಡ ಅವರು ಕ್ಷಮೆ ಕೇಳಿ ಮತ್ತೆ ಕ್ಷಮಿಸೋರೇ ಅವರು ಮಹಾನುಭಾವರು. ಇಲ್ಲಿ ನೋಡಿ, ಭೀಮಸೇನೆ ಮಾಡಿದ ಶಪಥನೂ ಅದೇ, ಮೈತ್ರಿಯರು ಕೊಟ್ಟ ಶಾಪನೂ ಅದೇನೆ. ಏನಾಗಿದೆ ಗೊತ್ತೇನೀಗ? ಭೀಮಸೇನೆ ಶಾಪ ಕೊಟ್ಟ ವಿಚಾರ ಮೈತ್ರಿಯರಿಗೆ ಗೊತ್ತಿಲ್ಲ, ಭೀಮಸೇನ ಪ್ರತಿಜ್ಞೆ ಮಾಡಿದ್ದು ಮೈತ್ರಿಯರಿಗೆ ಗೊತ್ತಿಲ್ಲ, ಅವ್ರ ಬಾಯಿಂದ ಹಾಗೆ ಮಾತು ಬಂತದ್ದು. ಅದಕ್ಕೆ ಹೇಳಿದ್ದು ಜಾಲಿಗಳ ಮಾತಿನಲ್ಲಿ ತಮಸ್ತಾವೇ ಹೊಂದಾಣಿಕೆ, ಒಳ್ಳೇದು ಹೇಳಿದ್ರು ಹಾಗೇನೆ, ಶಾಪ ಕೊಟ್ಟರು ಹಾಗೇನೆ, ಪೂರ್ತಿ ಹೊಂದಾಣಿಕೆಯಿಂದ ಮಾತನಾಡೋದು ಹೋಗಿಬಿಟ್ಟಿದೆ. ಆದರೆ ಮೈತ್ರೇಯರ ಶಾಪ ದೊಡ್ಡದೋ ಭೀಮನ ಪ್ರತಿಜ್ಞೆ ದೊಡ್ಡದೋ ಅಂದರೆ ಭೀಮನ ಪ್ರತಿಜ್ಞೆಯ ಮುಂದೆ ಯಾವುದು ಬೇರು ಬೀಳ ಸಾಧ್ಯವೇ ಇಲ್ಲ. ಶಾಪ ಕೊಟ್ಟು ಅನುಕೂಲ ಏನಾಯ್ತು? ಈಗ ಅನುಕೂಲ ಆಯಿತು, ಇವ್ರು ಪುಣ್ಯ ಬಂತಷ್ಟೇ. ಸರಿ, ದೊಡ್ಡವ್ರ ಮಾತಿನ ತಕ್ಕಂತೆ ನಡ್ಕೊಂಡು ಬಿಟ್ಟರೆ ಪುಣ್ಯ ಸೇರಿಕೊಂಡು ರಥ ಎಳಿಬೇಕಾದ್ರೆ ತಾನೂ ಕೈ ಚಾಚಿದ್ರೆ ಹೇಗೋ ಹಾಗೆ. ರಥ ಎಳಿತಿರಬೇಕಾದ್ರೆ ತಾನು ಎಳೆದ ಹೋದ್ರೆ ಗ್ಯಾರಂಟಿ ರಥ ಮುಂದೆ ಹೋಗಿ ಹೋಗುತ್ತೆ, ಕೆಲಸ ಇನ್ನೂ ಚೆನ್ನಾಗೇ ಹೋಗುತ್ತೆ. ಇವ್ನು ಎಳೆದ ಹೋದ್ರೆ ಇನ್ನೂ ಚೆನ್ನಾಗಿ ಹೋಗುತ್ತೆ, ಪಾಪ ಇವನೋ ಡಿಸ್ಟರ್ಬ್ ಮಾಡ್ತಾನಷ್ಟೇ. ಆದ್ರೂ ಪುಣ್ಯ ಬರಲಿಕ್ಕೆ ಅಂತ ಕೈ ಹಾಗೆ ಚಾಚ್ತಾನೋ, ಆ ರೀತಿಯಲ್ಲಿ ಮೈತ್ರೇಯರ ಶಾಪ ವಿಶೇಷವಾದಂಥ ಭಗವತ್ ಸೇವೆಗೆ ಕಾರಣವಾಯಿತು. ಆದ್ದರಿಂದ ಕೆಲವು ಶಾಪಗಳು ಪುಣ್ಯ ಕಳೆದು ಬಿಡುತ್ತೆ. ಕೆಲವು ಶಾಪ ಕೊಟ್ಟರೆ ಪುಣ್ಯ ಹೋಗಿಬಿಡುತ್ತೆ, ಇಂಥ ಶಾಪ ಕೊಟ್ಟರೆ ಪುಣ್ಯ ಹೋಗೋದಿಲ್ಲ, ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತಾರೆ. ಒಳ್ಳೆಯವನು ಬೈದರೆ ಪಾಪ ಬರುತ್ತೆ, ಕೆಟ್ಟವನು ಬೈದರೆ ಪುಣ್ಯ ಜಾಸ್ತಿ ಆಗುತ್ತೆ. ಆದ್ದರಿಂದ ಶಾಪಗಳಲ್ಲೂ ಕೂಡ ವೆರೈಟಿ ಇದೆ. ವಿಶೇಷವಾದಂಥ ಶಾಪ ಕೊಟ್ಟ ಮೈತ್ರೇಯರು ತಮ್ಮ ಕರ್ತವ್ಯ ಮಾಡಿದರು, ಹೊರಟೋದ್ರು, ಅಲ್ಲಿಗೆ ಒಂದು ಘಟ್ಟ ತಲುಪಿದಂತೆ ಆಯಿತು. ಅಲ್ಲಿ ಪಾಂಡವರು ವಾಸ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ವರದಲ್ಲಿದ್ದಾಗ ನಿತ್ಯದಲ್ಲಿ ಅವರ ಜೀವನ ಕ್ರಮನೇ ವಿಚಿತ್ರವಾಗಿತ್ತಂತೆ. ಧರ್ಮರಾಜ ಅಂದರೆ ಧರ್ಮರಾಜನೇ ಮಹಾನುಭಾವ, ಅಷ್ಟು ಜನಕ್ಕೆ ಮೊದಲು ಊಟ ಆಗಬೇಕು. ಅಲ್ಲಿ ಯತಿಗಳಿದ್ದಾರೆ, ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಅಕ್ಷಯ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಹಾಕಬೇಕು, ನೈವೇದ್ಯವೆಲ್ಲ ಪೂರೈಸಬೇಕು, ಆಮೇಲೆ ಬಡಿಸಬೇಕು. ಬಡಿಸೋ ಕೆಲಸ ಸಾಕ್ಷಾತ್ ದ್ರೌಪದಿ ಅಷ್ಟು ಜನಕ್ಕೆ ಬಡಿಸ್ಬೇಕಂತ ಈ ಮಧ್ಯೆ ಲೆಕ್ಕ ಹಾಕಿ ಎಷ್ಟು ಜನಕ್ಕೆ ಬಡಿಸ್ಬೇಕು. ಅದಕ್ಕೆ ಹೇಳ್ತಾರೆ, ದ್ರೌಪದಿ ಕೈಯಿಂದ ಅನ್ನ ಬಂತು ಅಂದರೆ ಅಕ್ಷಯ ಪಾತ್ರೆಗಿಂತ ದೊಡ್ಡದದು ಒಂದು. ಅನೇಕರು ಆಶ್ಚರ್ಯ ಪಡಬಹುದು, ಸೂರ್ಯನ ಅಕ್ಷಯ ಪಾತ್ರೆ ಬಂತು, ಸದ್ಯ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ದ್ರೌಪದಿ ಕೈಯೇ ಅಕ್ಷಯ ಪಾತ್ರೆ, ಸೂರ್ಯ ಎಲ್ಲಿ ದ್ರೌಪದಿ ಎಲ್ಲಿ. ಸಾಕ್ಷಾತ್ ಭಾರತೀ ದೇವಿಯವರು ಸೂರ್ಯನ ಸ್ತೋತ್ರ ಹರಿಗತಾ. ಮೊದಲೇ ಸದ್ಯ ಸೂರ್ಯನ ಸ್ತೋತ್ರ ಇಲ್ಲ, ಭಾರತೀಯ ಸ್ತೋತ್ರ ಇದೆ. ಕೃತಿ ರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆ ಗಳಿಗೆ ಗುರುವೆನಿಸುತಿ ಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ಅಷ್ಟು ಮೇಲಿನ ಸ್ಥಾನ ಅವರು. ಅಂಥವರಿಗೆ ಅಕ್ಷಯ ಪಾತ್ರೆ ಏನು ಬೇಕಿಲ್ಲ. ಇವರ ಕೈಯೇ ಅಕ್ಷಯ ಪಾತ್ರೆ. ಈ ಕತೆ ಬಂದಿದ್ದ ಜಾತಕ್ಕೆ ಅಂತ ಕೇಳಿದರೆ ಉಳಿದವರಿಗೆ ಅಕ್ಷಯ ಹೇಗೆ ಮಾಡಿಕೊಳ್ಳಬೇಕು ಅಂತ ಹೇಳೋದಕ್ಕೊಂದು ಮಾರ್ಗ ತೋರಿಸಲಿಕ್ಕೆ ಹೊರತು ಅವರಿಗೇನೂ ಬೇಕಿರಲಿಲ್ಲ. ಅಂಥ ದ್ರೌಪದಿ ದೇವಿ ಅಡಿಗೆ ಮಾಡಿ ಅದರಲ್ಲಿ ಹಾಕಿ ಬಡಿಸಲಿಕ್ಕೆ ಅಂತ ಹೊರಟ್ರೆ ಸಮೃದ್ಧಿಯಾದಂಥ ಭೋಜನಾದಿಗಳಾಗ್ತಿದ್ವಂತೆ, ಎಲ್ಲರಿಗೂ ಊಟ ಮುಕ್ತಾಯ ಆಗ್ತಿತ್ತು. ಆಮೇಲೆ ಧರ್ಮರಾಜ ಏನು ಮಾಡ್ತಿದ್ದಂತ ಗೊತ್ತೇನು, ತಮ್ಮದನ್ನು ಕರೀತಿದ್ದಂತೆ. ನೀವೆಲ್ಲ ಊಟಕ್ಕೆ ಕುಡಿ ಅಂತ ಕುಡಿಸ್ತಿದ್ದಂತೆ. ಭೀಮಸೇನ ಅರ್ಜುನ ಅದಕ್ಕೆ ಊಟಕ್ಕೆ ಕೊಡಬೇಕಾಗ, ತಾನು ಅಣ್ಣ ಅವ್ರ ಊಟಕ್ಕೆ, ಅಣ್ಣ ಒಂದು ಕಡೆಗೆ ಮಹಾರಾಜ ಒಂದು ಕಡೆಗೆ, ಅವ್ರ ಊಟಕ್ಕೆ ಕೊಡಬೇಕೀಗ. ಆಗ ಒಂದು ಆಶ್ಚರ್ಯವೇ ಆಶ್ಚರ್ಯ, ಊಟಕ್ಕೆ ಕೊಡ್ತಿದ್ರಂತವ್ರು. ಅವಾಗ ಒಂದು ಪ್ರಶ್ನೆ ಬಂತು, ದೊಡ್ಡವ್ರು ಬಿಟ್ಟು ಸಣ್ಣವ್ರು ಊಟ ಮಾಡ್ತಿದ್ರ ಅಂತ ಕೇಳಿದರೆ ಆಚಾರ್ಯರು ಬರೀತಾರೆ, ಅನುಲ್ಲಂಘ್ಯತ್ವ ತದಾಜ್ಞಾಯಾಹ ಅನುಜಾಹ ಪೂರ್ವಭೋಜಿನಃ. ಆತನ ಹಠ, ನೀವೆಲ್ಲ ವನಕ್ಕೆ ಬಂದಿದ್ದು ನನ್ನಿಂದ ಅಂತ ಹೇಳ್ತಾರಪ್ಪ. ಜೂಜಾಡಿದ್ದು ನಾನು, ವನವಾಸಕ್ಕೆ ಬಂದಿದ್ದು ನೀವು, ನನ್ನ ತಪ್ಪಿ ವನವಾಸಕ್ಕೆ ಬಂದಿದ್ದೀರಿ, ನನಗೆ ತುಂಬ ದುಃಖ ಆಗ್ತಾ ಇದೆ, ಅದಕ್ಕೆ ನಿಮ್ಮನ್ನು ಬಿಟ್ಟು ಊಟ ಮಾಡೋಕ್ಕಾಗೋದಿಲ್ಲ, ಮೊದಲು ಊಟ ಮಾಡಿಸಿ ಆಮೇಲೆ ನಾನು ಮಾಡಬೇಕು. ಇಂಥ ಅಣ್ಣ ಎಷ್ಟರು ಸಿಗ್ತಾರೆ ಯೋಚನೆ ಮಾಡಿ. ಬಹುಶಃ ಅಣ್ಣ ತಮ್ಮಂದರು ಅಂದರೆ ಸಾಮಾನ್ಯ ಹೊಡೆದಾಟ ಬಡದಾಟ ಮಾಡೋರೇ ಇರ್ತಾರೆ. ಅದು ನಾನು ಮೊದಲು ಒಬ್ಬರು ಇರ್ತಾರೆ ಪಾಪ. ಅಂಥದ್ದು ನಿಮಗೆ ಬಂದು ಊಟ ಆಗಬೇಕು ನಿಮಗೆಲ್ಲ ಕೂಡ. ಎಷ್ಟು ಪುಣ್ಯ ಬಂತು ಗೊತ್ತೇನೆ ಆತನಿಗೆ. ವಾಯುದೇವರು ನೈವೇದ್ಯ ಮಾಡಿದಾಗಾಯ್ತಲ್ಲ, ಭೀಮಸೇನೆ ಮೊದಲು ಊಟ ಆದರೆ ಸರಿ, ತಾರತಮ್ಯ ಪ್ರಕಾರ ಸರಿಯಾಗೇ ಇದೆ. ಅದು ಲೋಕದೃಷ್ಟಿಯಿಂದ ಕಡಿಮೆ, ಶಾಸ್ತ್ರದೃಷ್ಟಿಯಿಂದ ಭಾರಿ ಮೇಲೆ ಇರೋದು. ರಮಾ ಬ್ರಹ್ಮಾದಯೋ ದೇವಾಹ ತನಕಾದ್ಯ ಶುಕಾದಯ ಲಕ್ಷ್ಮೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತೋ ವೈಷ್ಣವಾಹ. ದೇವ್ರ ಪೂಜೆ ಆದಮೇಲೆ, ದೇವರ ನೈವೇದ್ಯವಾದ ಮೇಲೆ ಎಲ್ಲ ದೇವತೆಗಳಿಗೂ ಸಮರ್ಪಣೆ ಮಾಡಬೇಕು. ಆ ಪುಣ್ಯ ಬಂದಾಗ ಆಯ್ತಾ ಪಾಪ ತನಗೆ. ನೀವು ಎದುರಿ ಕೂತ್ಕೊಂಡು ಅವ್ರಿಗೆ ತಾನು ಬಡಿಸ್ತಾ ಇದ್ದ ದ್ರೌಪದಿ ಬಡಿಸೋಕೆ ಎದುರು ಕೂತಿರ್ಬೇಕು, ತಾನು ನಿಧಾನವಾಗಿ ಊಟ ಮಾಡಿ ಅಂತೇಳಿ ತಮ್ಮಂದಿರನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದ. ಎಲ್ಲ ಊಟ ಮುಗಿತಿತ್ತು ಅವ್ರದ್ದೆಲ್ಲ ಊಟ ಆದ ಮೇಲೆ ಭುಕ್ತವತ್ಸೇ ವಾನುಜೇಶು ಭುಂಕ್ತೆ ರಾಜಾ ಯುಧಿಷ್ಠಿರ. ಎಲ್ಲ ಆಗ ತಾನು ಊಟಕ್ಕೆ ಕೊಡ್ತಿದ್ದಂತೆ. ಯಾರು ರಾಜ ಪುಣ್ಯಾತ್ಮ, ಕೊನೆಗೆ ಊಟ ರಾಜನದು. ಇವರು ರಾಜರು ಎಲ್ಲ ದೇಶನೇ ಊಟ ಬಿಡಿಸ್ತಾರಪ್ಪ. ದೇಶನೇ ಎಲ್ಲರೂ ಊಟ ಅಲ್ಲ, ಎಲ್ಲಾದರೂ ತಮ್ಮ ಊಟ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರಪ್ಪ. ಸಿಮೆಂಟು ತಮ್ಮದೇ, ಕಬ್ಬಿಣ ತಮ್ಮದೇ, ಏನೇನು ಸಿಕ್ಕರೆ ಅದೇನು, ಇಡೀ ದೇಶನೇ ನುಂಗ್ತಾರೆ ಅಂತ ಹೇಳ್ತಾರಲ್ಲ, ಅಂಥ ರಾಜರ ಕಾಲ ಇದು. ಕೊನೆಗೆ ಉಳಿದು ತಿಂತಿದ್ದಂತೆ. ಆಮೇಲೆ ಊಟ ಯಾರದು ಗೊತ್ತೇನು, ಕೊನೆಗೆ ಭುಂಕ್ತೈಕೆ ಭುಂಕ್ತೆ ಪಾರ್ಶತಾತ್ಮಜ. ಎಲ್ಲರ ಊಟ ದ್ರೌಪದಿಯ ಊಟ ಕೊನೇ ಊಟ ಅಂತ, ಅದರೊಳಗೆ ಮನೆ ಯಜಮಾನಿಯ ಊಟ ಕೊನೇ ಊಟ, ಮೊದಲು ಊಟ ಇವ್ರದ್ದೆಲ್ಲ ಕೂಡ. ಯಜಮಾನಿ ಅಂದರೆ ಹಾಗಿರಬೇಕು, ಸೇವಾಕರ್ತರು ಯಾವಾಗಲೂ ಹಾಗೇನೆ. ಉಳಿದವನು ಊಟ ಕೊಡಿಸಿ ತಾವು ಊಟಕ್ಕೆ ಕೊಡಬೇಕು, ತಾನೇ ಊಟ ಮೊದಲು ಕೊಡಬಾರದು. ಆ ಸೇವಾಕರ್ತ ಲಕ್ಷಣ ಅಲ್ಲ, ಎಲ್ಲರೂ ಕುಡಿಸ್ಮೇಲೆ ತಾನು ಕೊಡಬೇಕು. ಯಜಮಾನ ಯಜಮಾನಿ ದ್ರೌಪದಿ ಊಟ ಕೊನೆಗಿರ್ತಿತ್ತಂತೆ. ಇವತ್ತು ಯಜಮಾನಿಯರು ಹಾಗಲ್ಲ, ಫಸ್ಟ್ ಊಟ ಅವರದೇ. ಅಡಿಗೆ ಮಾಡ್ತಾನೆ ತಿಂದುಬಿಟ್ಟಿರ್ತಾರೆ, ಅರ್ಧ ಕರ್ದ ಕಾಫಿ ಮಾಡ್ತಾನೆ ರುಚಿ ನೋಡ್ಬಿಡ್ತಾರೆ, ಅಡಿಗೆ ನೋಡ್ತಾನೆ ರುಚಿ ನೋಡ್ಬಿಟ್ಟಿರ್ತಾರೆ. ದೇವರಿಗೆ ಕೂಡ ಪುಣ್ಯ ದೇವ್ರ ನೈವೇದ್ಯ ಬಿಟ್ಟಿದ್ದು ಒಳ್ಳೇದಾಯ್ತು ಇವರೆಲ್ಲ ಕೂಡ. ಈ ಎಂಜಲ್ ನೈವೇದ್ಯ ಮಾಡಿದಾಗಷ್ಟೇ, ಈ ಮತ್ತೆ ದೇವ್ರ ನೈವೇದ್ಯ ಅಂತ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ. ಕೆಲವರಂತೂ ಭಾರಿ ಬುದ್ಧಿವಂತರು, ಅದು ರುಚಿ ಮಾಡ್ಬೇಕಲ್ಲ, ಅದಕ್ಕೆ ನೋಡ್ತೇವೆ ಅಂತ ಕೇಳಿದರೆ ರುಚಿ ನಾವು ತಿಂದ ರುಚಿ ರುಚಿ ಬರೋದಿಲ್ಲ, ದೇವರಿಗೆ ಅಂತ ಮಾಡಿ ರುಚಿ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಅಂತ ಮಾಡಿ ರುಚಿ ಆಗುತ್ತೆ ಹೊರತು ನಮಗೆ ಅಂತ ತಿಳ್ಕೊಂಡು ರುಚಿ ಆಗ. ನಮ್ಮ ಟೇಸ್ಟ್ ದೇವ್ರ ಟೇಸ್ಟ್ ಒಂದೇನ ಈ ಮಧ್ಯೆ ಲೆಕ್ಕ ಹಾಕಿ ನೋಡಂತೆ. ದೇವ್ರ ಟೇಸ್ಟ್ ನಮಗೆ ಆಗ್ತದೆ, ನಮ್ಮ ಟೇಸ್ಟ್ ದೇವರಿಗೆ ಆಗ್ತದ ಈ ಮಧ್ಯೆ? ಸಾಧ್ಯ ಇಲ್ಲ. ಆ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿ ರುಚಿ ಶುಚಿ ಎಲ್ಲ ಬಂದು ಬಿಡುತ್ತೆ. ನಮಗೆ ಅಂತ ಮಾಡಿಕೊಳ್ಳಿ, ಏನು ಮಾಡಿದ್ರು ಕೆಟ್ಟ ಹೋಗಿಬಿಡುತ್ತೆ. ಆ ದ್ರೌಪದಿಯಿಂದ ಕಲಿಬೇಕಾದ ಪಾಠ ಇದು. ಮಹಾರಾಣಿ ದ್ರೌಪದಿ ಕೊನೆಗೆ ಊಟ ಬರ್ತಾ ಇದ್ದಾರೆ, ಕೃಷ್ಣ ಸರ್ವೋತ್ತಮ ಬಂದು ಬ್ರಾಹ್ಮಣರು ಕಾಲು ತೊಳಿತಾ ಇದ್ದಾರೆ. ಕೃಷ್ಣ ಹೇಗಿದ್ದಾನೆ, ಕೃಷ್ಣಾದೇವಿ ಹೇಗಿದ್ದಾರೆ. ಬಂದ ಬ್ರಾಹ್ಮಣರು ಕಾಲು ತೊಳೆಯ ಕೆಲಸ ಮಾಡಿದ ಕೃಷ್ಣ ಸಾಕ್ಷಾತ್ ಭಗವಂತ. ಆತ ಅಗ್ರ ಪೂಜೆಯನ್ನು ಆತನೇ ಮಾಡ್ತಾನೆ. ಕೃಷ್ಣಾದೇವಿ ಸಾಕ್ಷಾತ್ ಮಹಾರಾಣಿ ಕೊನೆಗೆ ಊಟ ಮಾಡ್ತಾ ಇದ್ದಾರೆ. ಮನೆ ಯಜಮಾನಿ ಹೇಗಿರಬೇಕು ಅನ್ನೋದಕ್ಕೆ ದೊಡ್ಡ ನಿದರ್ಶನ. ಹಿಂದಿನ ಕಾಲಕ್ಕೆ ಮನೇಲಿ ಹೀಗೆ ಇದ್ದ ವಾತಾವರಣ. ಇನ್ನೇನು ಬಡಿಸ್ಕೊಂಡು ಕೊನೆಗೆ ಎಲ್ಲ ಊಟ ಇದ್ದು ಗ್ಯಾರಂಟಿ ಮಾಡ್ಕೊಂಡು ಬಡಿಸ್ಕೋತಾ ಇದ್ರು. ಊಟ ಯಾರು ಇಲ್ವಾ ಅಂತ ಚೆಕ್ ಮಾಡ್ತಿದ್ರು ಒಂದ್ಸಲ, ಯಾರು ಇಲ್ವಾ ಚೆಕ್ ಅವಾಗ ಬಡಿಸ್ಕೊಳ್ಳೋದು. ಅಷ್ಟೊತ್ತು ಯಾರು ಬಂದ್ಬಿಟ್ರೆ ಊಟ ಬಿಟ್ಟು ಎದ್ದು ಬಿಡೋದೇ ಕೆಲಸ. ಅವ್ರಿಗೆ ಕಡಿಮೆ ಆಗಿಬಿಟ್ರೆ ಕಷ್ಟ. ಆ ಥರ ಬಂದಿದ್ದಾರೆ ಪಾಪ, ಕಡಿಮೆ ಆಗಿಬಿಟ್ರೆ. ಈಗ ಅಡುಗೆ ಮಾಡ್ತಾ ಕೂತ್ರೆ ಹಸಿವಾಗಿರುತ್ತಾಗಲಿ ಅವರಿಗೆ, ಮತ್ತೆ ಅಡುಗೆ ಮಾಡೋಷ್ಟು ಟೈಮ್ ಅವ್ರಿಗೆ ಇರೋದಿಲ್ಲ. ಆದ್ದರಿಂದ ಊಟ ಬಿಡೋದು ಎದ್ದು ಬಿಡದೆ. ಇಂತ ನಾನು ಕಣ್ಣಾಳೆ ಕಂಡು ಇಂಥ ಮನೆಗಳಲ್ಲಿ ಇಂಥ ಸದ್ದೆ ಇದ್ದ ಜನಗಳು. ಇವತ್ತು ಬಾಲಕರು ಊಟ ಮುಗಿಸ್ಬಿಡ್ತಾರೆ, ಯಾರು ಬಂದುಬಿಟ್ರೆ ಊಟ ಅಂದ್ರೆ ಓ ಈ ಬಂದ್ರೆ ಅಂತ ಆಮೇಲೆ ಕೇಳಿ ಅವಾಯ್ಡ್ ಮಾಡೋ ಪದ್ಧತಿ. ಅದ್ರ ಸಂಸ್ಕಾರ ಚೇಂಜ್ ಆಗ್ತಾ ಇದೆ, ಕಲ್ಚರೇ ಬದಲಾವಣೆ ಆಗ್ತಾ ಇದೆ. ಒಬ್ಬಿಬ್ರು ತಪ್ಪಲ್ಲ, ಇದು ಎಂಟೈರ್ ಕಾಲಡೆ ಬದಲಾಗ್ತಾ ಇದೆ. ಅದು ಅವಕಾಶ ಕೊಡಬಾರ್ದು, ಅದನ್ನು ನಾವು ಪ್ರತಿರೋಧ ಮಾಡಬೇಕಾದ್ರೆ. ಫ್ರೆಂಡ್ಸ್ ಬಂದು ಸುಮ್ಮನೆ ಇರ್ತೇವಾ, ತಕ್ಷಣ ಬದುಕೋ ಏರ್ಪಾಟ್ ಮಾಡ್ತೇವೆ ನೋಡಿ, ಬೀಳ್ತಾ ಹೋಗ್ಬಿಟ್ಟೆ ಅದರೊಳಗೆ. ಏನಾದ್ರೂ ಮಾಡಿ ಮರಾರ ಹಿಡ್ಕೊಂಡು ಬದುಕ್ತಾನೆ, ಗಿಡ ಹಿಡ್ಕೊಂಡು ಬದುಕ್ತಾನೆ, ಇಲ್ಲ ಟಾಪಲ್ಲಾರು ಕೊಡ್ತಾನೆ. ಫ್ಲಡ್ಸ್ ಹೋಗೋವರೆಗೂ ಸರಿಯಾಗಿರು, ಕಾಲ ಒಂದು ಫ್ಲಡ್ ಇದ್ದೆ, ಫ್ಲಡ್ಸ್ ಹೊಡೆದಾಗ ಹೊಡಿತಾ ಇದೆ. ಏನೇನೋ ಮಾಡ್ತಾ ಇದೆ. ಇನ್ನು ಸ್ಪೈಟ್ ಆಫ್ ದಟ್ ಏನ್ ಮಾಡ್ಬೇಕು ನಾವಾಗ, ನಮ್ಮ ಧರ್ಮ ಉಳಿಸ್ಕೊಳ್ಬೇಕು, ಸಂಸ್ಕೃತಿ ಉಳಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಧರ್ಮರಾಜಾದಿಗಳು ಭಾರಿ ದೊಡ್ಡ ದೃಷ್ಟಾಂತ ಅಷ್ಟು ಮಾಡಿದ್ದಾನೆ. ಒಂದೊಳ್ಳೆಯ ಶಾಂತವಾದ ವಾತಾವರಣ ನೆಲೆಸ್ತಾ ಇದೆ, ದಿವಸಗಳು ಕಳೀತಾ ಇದೆ. ಆಗ ಒಂದು ದಿವಸ ಅವರು ಇವರು ಅಲ್ಲ, ಸಾಕ್ಷಾತ್ ಭಗವಂತನಾದ ಕೃಷ್ಣ ಅಲ್ಲಿಗೆ ಬರ್ತಾ ಇದ್ದಾನೆ ಪಾಂಡವರನ್ನು ನೋಡ್ಲಿಕ್ಕೆ ಅಂತ ಹೇಳಿ ವನಕ್ಕೆ ಬಂದನು. ದುಃಖದಲ್ಲಿ ಇವರು ಮಾತಾಡ್ಸಕ್ಕೆ ಹೋಗೋ ಪದ್ಧತಿ ಹಾಕಿಕೊಟ್ಟಿದ್ದೆ ಕೃಷ್ಣ. ತುಂಬಾ ಜನ ದುಃಖದಲ್ಲಿರ್ತಾರೆ ಬಂಧುಗಳು ಅಂತ ತಿಳ್ಕೊಳ್ಳಿ, ನೋಡ್ಲಿಕ್ಕೆ ಹೋಗೋ ಪದ್ಧತಿ ಕೃಷ್ಣ ಹಾಕೊಟ್ಟ ಪದ್ಧತಿ. ಪಾಪ ಅವ್ರಿಗೆ ಕಷ್ಟ ಆಯ್ತಂತೆ, ತೊಂದರೆ ಆಯ್ತಂತೆ. ಮತ್ತೆ ಇವತ್ತಾಗಲ್ಲ, ತೊಂದರೆ ಇದ್ರೆ ಹೋಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಲಾಟ್ರಿ ಬಂದ್ರೆ ಹೋಗ್ಬಿಡ್ತಾರೆ ಹೊರತು, ತೊಂದರೆ ಆದ್ರೆ ಹೋಗೋದೇ ಇಲ್ಲ. ನೀವು ನಮ್ಮೇಲೆ ಸಾಲ ಕೇಳ್ತಾರೋದು ಭಯ, ಹೋಗ್ಬಿಟ್ರೆ ನಮ್ಮೇಲೆ ಸ್ವಲ್ಪ ಭಾರ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಅವಾಯ್ಡ್ ಮಾಡ್ತಾನೆ ಮನುಷ್ಯ. ಕೃಷ್ಣ ತಾನು ಹೋದನಂತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಮ್ಗೆ ಆಪತ್ತು ಬಂದರೆ ಯಾರು ಕೇಳ್ತಾರೆ ಅಂದ್ರೆ ದೇವರು ಕೇಳ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾರೆ. ನಂಬಿ ಕೆಟ್ಟವರು ಇಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಪಾಂಡವರು ಇದ್ದಲ್ಲಿಗೆ ಕೃಷ್ಣ ತಾನಾಗಿ ಬಂದ ಅಂತ ಕೇಳಿದರೆ ಎಷ್ಟು ಪಾಂಡವರ ಮೇಲೆ ಕರುಣೆ. ದೇವರು ಭಕ್ತ ವತ್ಸಲ, ನಮ್ಮನ್ನು ಯಾರು ಕೈಬಿಟ್ಟರು ಕೂಡ ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ಅಂತ್ಯಕಾಲ ಅಂದರೆ ಯಾವ ವರವಾಸವೂ ಅಷ್ಟು ಕೆಟ್ಟದ್ದಲ್ಲ, ಪ್ರಾಣ ಹೋಗ್ತಿರುತ್ತೆ, ಏನು ತಿನ್ನೋ ಸ್ಥಿತಿಯಲ್ಲಿಲ್ಲ, ಎಚ್ಚರ ಇರೋದಿಲ್ಲ, ಸಡ್ಡ ಪಡ್ತಾನೆ. ಕೆಲವರಿಗೂ ಏನು ಮಾಡಬೇಕಂತ ಗೊತ್ತಿಲ್ಲ. ಆ ಟೈಮಲ್ಲಿ ಇವನು ಕಮ್ಯುನಿಕೇಷನ್ ಮಾಡೋಕ್ಕೆ ಬರೋದಿಲ್ಲ, ಇವನಿಗೆ ಹೇಳಕ್ಕೆ ಬರೋದಿಲ್ಲ, ಬಾಯಿಲ್ಲ, ತಗೊಳ್ಳೋ ಶಕ್ತಿ ಇಲ್ಲ ಅವರಿಗೆ, ಅಂಡ್ ತಿಳ್ಕೊಳ್ಳೋ ಶಕ್ತಿ ಅವರಿಗಿಲ್ಲ. ಕೆಲವು ಮನಸ್ಸು ಇರೋದಿಲ್ಲ ಪಾಪ, ಕೆಲವು ಶಕ್ತಿ ಇರೋದಿಲ್ಲ, ಏನು ಮಾಡಬೇಕು. ಬಾಯಲ್ಲಿ ನೀರು ಹಾಕ್ತಿರ್ತಾರೆ, ಉಸಿರುಗಟ್ಟು ಸಾಯ್ತಾರೆ ಕೆಲಸಲ್ಲ ಪಾಪ. ಎಲ್ಲರೂ ನೀರು ಹಾಕೋರೆ, ಎಷ್ಟು ಕುಡಿತಾರೆ ಈ ಮಧ್ಯೆ ನೀರು ಪಾಪ, ಇಲ್ಲ ಹಾಕೋದೇ ಇಲ್ಲ ಒಂದು, ಎಲ್ಲ ಹಾಕೋರೆ, ಎರಡೂ ಡೇಂಜರೇನೆ, ಎಷ್ಟು ಕಷ್ಟ. ಆಗ ನಿಜವಾಗಲೂ ನಮ್ಮ ಅರ್ಥ ಮಾಡ್ಕೊಂಡು ಅನುಗ್ರಹ ಮಾಡೋದು ಯಾರು ಅಂದರೆ ಭಗವಂತ ಒಬ್ಬನೇ ಅಂತ ಹೇಳಿದ್ದ. ಆ ದೇವನ ಅನುಗ್ರಹ ಮಾಡಿದ ನಾ ಬದುಕ್ತೇವೆ, ಇಲ್ಲದೆ ಹೋದರೆ ಅನುಗ್ರಹ ಮಾಡ ನಾ ಬದುಕಲಿಲ್ಲ ಅಂದರೆ ನಮ್ಮ ಜೀವನ ಹಾಳಾದಂತೆ ಲೆಕ್ಕ. ಪಾಂಡವರ ವನವಾಸದಲ್ಲಿದ್ದ ಕೃಷ್ಣ ಬಂದು ಇಡೀ ತನ್ನ ಬಂಧುಗಳ ಸಮೇತ ಕೃಷ್ಣ ಬಂದಂತೆ ಪಾಂಡವರಿಗೆ ಎಷ್ಟು ಆನಂದ ಗೊತ್ತಾ. ಇದಕ್ಕಿದ್ದ ಯೋಚನೆ ಮಾಡಿ, ದುಃಖನ ಸುಖನ ಲೆಕ್ಕ ಹಾಕಿ. ಈಗ ನಾವು ಇದ್ದಲ್ಲಿಗೆ ಹೋಗಿ ತಿರುಪತಿಯಲ್ಲೋ ಉಡುಪಿಯಲ್ಲೋ ಕೃಷ್ಣ ನೋಡಿದ್ರೆ ಖುಷಿ ಪಡೋದಾದರೆ ಕೃಷ್ಣ ಇದ್ದಲ್ಲೇ ಇದ್ದ ಬಂದ್ಬಿಟ್ರೆ ಏನು ಮಾಡಬೇಕು ಲೆಕ್ಕ ಹಾಕಿ ನೋಡಿ. ಕನಸಲ್ಲಿ ಬಂದರೆ ಉಚ್ಚಿಡ್ದ ಕುಡಿತಾರೆ ಮನುಷ್ಯ. ಇವರು ತಾನಾಗಿ ಕೃಷ್ಣ ಬಂದನಂತೆ, ಎಷ್ಟು ಸಂಭ್ರಮ ಅವರಿಗೆ. ಯಾವ ಮುಕ್ತಿಗಿಂತ ಕಡಿಮೆ ಆಗಿದೆ ಪಾಂಡವರ ಸುಖ ಅಂತ ಕೇಳುತ್ತಾರೆ. ಮುಕ್ತಾನಾಂ ಪಾಂಡವಾನಾಂಚ ಅಂತರಂ ಕಿಂಚಿದೇ ವಹಿ. ಪಾಂಡವರ ಸುಖ ಮುಕ್ತರ ಆನಂದ. ನಮ್ಮ ಹೇಳ್ತಾರಲ್ಲ, ದೇವ ಬಂದ ಸ್ವಾಮಿ ಬಂದ ಅನ್ನೋ ದಾಸರಾಯರಿಗೆ ಇಂಥ ಸಂದರ್ಭ ಜ್ಞಾಪಕ ಆಗಿರ್ಬೇಕಲ್ಲಿ. ಮಾ ಮನೋಹರ ಬಂದ, ಲಕ್ಷ್ಮೀ ರಮಣರು ಬಂದ, ಲಕ್ಷ್ಮಣಾಗ್ರಾಜ ಬಂದ ಅಂತ ಕೊಂಡಾಡೋ ಹಾಗೆ ಕೃಷ್ಣ ಬಂದ. ಇವರೆಲ್ಲ ಹೋಗ್ತಾರೆ, ಕೃಷ್ಣರಿಗೆ ಏನು ವೈಭವದ ಪೂಜೆಯನ್ನು ಸಲ್ಲಿಸ್ತಾರೆ, ಏನು ಮಾಡಿಸ್ತಾರೆ ಎಲ್ಲವನ್ನೂ ಮಾಡಿಬಿಡ್ತಾರೆ. ಕೃಷ್ಣ ಏನು ಮಾಡ್ತಾನೆ ಆಗ ಭಾರಿ ಮುಖ್ಯವಾದ ಮಾತು. ನಾಳೆ ದಿವಸ ಅದನ್ನು ನೋಡೋಣ, ಕೃಷ್ಣ ಏನೇನು ಮಾತಾಡ್ತಾರೆ, ಏನೇನು ನಡೀತಾ ಇದೆ ಅನ್ನೋದನ್ನು ನಾಳೆ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.